근데 हयग्रीवं चिदानन्दविग्रहं सदनुग्रहं दशग्रीवच्छिदं शापान् मणिग्रीव विमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुक्ताब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्ना। पूज्याय राघवेन्द्राय सत्यधर्म व्रताय च भजतां कल्पवृक्षाय नमतां कामधेनवे श्रीगुरुभ्यो नमः। हरिः ओम्। ಇನ್ನು ವಿಶ್ವನಾಥನನ್ನು ಸ್ತೋತ್ರ ಮಾಡುತ್ತಾರೆ ವಾಜರಾಜಗುರು ಸಾರ್ವಭೌಮರು. ದೋಷಂ ಮೇ ಹರ ಹೇ ಹರೇತಿ ಪತಿತಂ ಪಾದೇ ನಖಚ್ಛದ್ಮನ ನಿರ್ದೋಷಂ ಮೃಗಬಿಂಬಮೇಣ ಹರಣಾತ್ ಕೃತ್ವೈವ ಮೂರ್ಧನ್ಯಧಾತ್ ಗಂಗಾತೀರ ನಿವಾಸತ ಶುಚಿತಮಂ ಕುರುವನ್ನಿವಾಹೀಶ್ವರ ಸಂಗಾತ್ ತತ್ ಪ್ರಥಯನ್ನಿವ ಪ್ರತಿದಿನಂ ಪಾಯಾತ್ ಸಮೃತ್ಯುಂಜಯ. ಇಲ್ಲಿ ವಿಶ್ವನಾಥನನ್ನ ತುಂಬ ಸ್ತೋತ್ರ ಮಾಡ್ತಾ ಬರ್ತಾರೆ. ಹೇ ಹರ ರುದ್ರದೇವರೇ, ಮೇ ದೋಷಂ ಹರ, ನನ್ನ ದೋಷಗಳನ್ನ ಪರಿಹಾರ ಮಾಡು. ಈ ರೀತಿಯಾಗಿ ವಿಶೇಷವಾಗಿ ನಖಚ್ಛದ್ಮನ ಪಾದೇ ಪತಿತಂ ಮೃಗಬಿಂಬಂ, ಅಂದರೆ ರುದ್ರದೇವರ ಕಾಲಿಗೆ ಬಿದ್ದಿದ್ದಾರೆ ಯಾರು? ಚಂದ್ರದೇವರು. ಅರ್ಥ ಆಗಲಿಲ್ಲ ನಮಗೆ, ಅದಕ್ಕೆ ಹೇಳಿದ್ರು ಚಂದ್ರನನ್ನ ವಿಶೇಷವಾಗಿ ಶಿರದಲ್ಲಿ ಧರಿಸಿದ್ದು ರುದ್ರದೇವರು. ಚಂದ್ರ ಅವರು ಚೂರು ಬಗ್ಗಿದಾಗ, ರುದ್ರದೇವರು ಬಗ್ಗೋದು ಈ ಥರ ಮಾಡಿದಾಗ, ಚೂರು ತಲೆ ಮುಂದೆ ಮಾಡಿದಾಗ ಆ ಚಂದ್ರ ಎಲ್ಲಿ ಕಾಣ್ತಾ ಇದ್ದಾರೆ ಅಂದರೆ ರುದ್ರದೇವರ ಪಾದಗಳಲ್ಲಿ ಚಂದ್ರನ ಪ್ರತಿಬಿಂಬ ಮೂಡುತ್ತಾನೆ. ಇದು ಸುಂದರವಾಗಿ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡುತ್ತಾರೆ. ಗರುಡದೇವರು ದೇವರನ್ನ ಹೊತ್ಕೊಂಡು ಹೋಗ್ತಾ ಇದ್ರಂತೆ. ಹೋಗುವಾಗ ಮುಖ ಮುಂದಕ್ಕಿರಬೇಕು, ದೇವರ ತಲೆ ಮೇಲೆ ಕೂತಿದ್ರು ನೋಡ್ಲಿಕ್ಕಿಲ್ಲ. ದೇವರು ನೋಡಬೇಕು ಅಂತ ಆನಂದ ಆಸೆ, ದೇವರು ನೋಡ್ಲಿಕ್ಕಿಲ್ಲ, ದೇವರ ಮೇಲೆ ಕೂತಿದ್ದಾನೆ. ಅವರು ಡ್ರೈವಿಂಗ್ ಅಲ್ಲ, ಮುಂದೆ ನೋಡ್ತಾ ಇರ್ಬೇಕು, ಹಿಂದೆ ನೋಡ್ಲಿಕ್ಕಿಲ್ಲ, ದೇವರು ಬೈತಾರೆ. ಅದಕ್ಕೆ ಅವರ ಸ್ಥಿತಿ ನೋಡಿದ್ರಂತ ದೇವರು ಅದಕ್ಕೆ ಚೂರು ಬಗ್ಗಿದರಂತೆ ಮುಂದಕ್ಕೆ ದೇವರು. ಅವಾಗ ಏನಾಯ್ತು, ಆ ಗರುಡ ದೇವರ ಹೆಗಲ ಮೇಲೆ ದೇವರು ಕೂತಿದ್ದು ಅವರ ಕೈಗಳಲ್ಲಿ ಕಾಲಿಟ್ಟುಕೊಂಡಿದ್ದಾರೆ. ದೇವರು ಚೂರು ಬಗ್ಗಿದ್ದಕ್ಕೆ ದೇವರ ಕಾಲಿಗೆ ಆ ಹತ್ತು ಉಗುರು ಇದೆಯಲ್ಲ, ಆ ಹತ್ತು ಉಗುರು ಹೇಗಿದೆ ಅಂದರೆ ಒಳ್ಳೆ ಶೈನಿಂಗ್, ಅಷ್ಟು ಸಹಜವಾದ ಕಾಂತಿ, ಕನ್ನಡಿಯಂತೆ ಹತ್ತು ಉಗುರಿದೆ, ಕೆಂಪಾದ ಉಗುರು ಒಳ್ಳೆ ಹೊಳಿತಾ ಇವೆ, ಕನ್ನಡಿಯಂತೆ ಇವೆ, ಅದರಲ್ಲಿ ದೇವರ ಮುಖ ಕಾಣ್ತಾ ಇದೆ ಅಂತ. ದೇವರು ಬಗ್ಗಿದ್ರೆ ಆ ಹತ್ತು ಉಗುರಲ್ಲಿ ಗರುಡ ದೇವರು ಕೇಳಿದ್ದು ಒಂದು ಮುಖ ದರ್ಶನ, ದೇವರು ಕೊಟ್ಟಿದ್ದು ಹತ್ತು ರೀತಿಯಲ್ಲಿ ಕೊಟ್ಟರಂತೆ. ಅದರಲ್ಲಿ ನೋಡುತ್ತಾರೆ ಒಂದು ಉಗುರಲ್ಲಿ ಕಂಡಂತೆ ಇನ್ನೊಂದು ಉಗುರಲ್ಲಿ ಮುಖ ಇಲ್ಲ, ವಿಚಿತ್ರ ವಿಚಿತ್ರವಾದ ರೀತಿಯಲ್ಲಿ ದರ್ಶನ ಆಗ್ತಾ ಇದೆ. ಆನಂದಪಟ್ಟರು. ಒಂದು ಇಲ್ಲೂ ಹೇಗೆ ರುದ್ರದೇವರ ತಲೆ ಮೇಲಿರ್ತಕ್ಕಂತಹ ಚಂದ್ರದೇವರು ನೋಡಿದ್ರಂತೆ, ಅಲ್ಲ ಎಂಥ ದೊಡ್ಡ ವ್ಯಕ್ತಿ ಇವರು, ಜಗತ್ ಪಾಲಕರು, ಮಹಾಜ್ಞಾನಿಗಳು, ಅವರ ತಲೆ ಮೇಲೆ ನಾನು ಕೂತಿದ್ದೀನಲ್ಲ ಅಂತ ಚಂದ್ರದೇವರಿಗೆ ಚೂರು ಅಳುಕಾಯಿತು. ನನ್ನ ಎಲಿ ಇಂದ್ರಾದಿ ದೇವತೆಗಳೆಲ್ಲ ಬಂದು ನಮಸ್ಕಾರ ಮಾಡ್ತಾರೆ ಇವರ ಪಾದಕ್ಕೆ, ನಾನು ನಮಸ್ಕಾರ ಮಾಡ್ಲಿಕ್ಕಿಲ್ಲ, ತಲೆ ಮೇಲೆ ಕೂತಿರ್ಬೇಕು, ಅವರೇ ಹೇಳಿದ್ದಾರೆ ಮೇಲೆ ಕೂತಿರು ಅಂತ ಹೇಳಿ, ನಾನು ಮೇಲೆ ಕೂತಿರ್ಬೇಕು, ಏನ್ ಮಾಡೋಣ, ಏನ್ ಮಾಡಿದ್ರೆ ಇವ್ರ ಕಾಲು ಹಿಡಿಲಿಕ್ಕೆ ಆಗುತ್ತೆ ಅಂತ ನೋಡಿದ್ರಂತೆ. ವಿಶೇಷವಾಗಿ ಪಾದೇ ನಖಚ್ಛದ್ಮನ. ಆ ರುದ್ರದೇವರ ರುದ್ರದೇವರು ನೋಡಿದ್ರಂತೆ ಚಂದ್ರದೇವರ ಆ ದುಃಖ, ಅಯ್ಯೋ ದೊಡ್ಡವ್ರ ತಲೆ ಮೇಲೆ ಕೂತಿದ್ದೇನೆ, ಅವ್ರ ಕಾಲತ್ರ ಕೊಡಬೇಕಾದವ ಅಂತ. ಅದಕ್ಕೆ ತಮ್ಮ ತಲೆ ಚೂರು ಬಗ್ಗಿಸಿದರಂತೆ. ಆ ಬಗ್ಗಿಸಿದ್ದಾಗ ಚಂದ್ರದೇವರ ಪ್ರತಿಬಿಂಬ ಆ ರುದ್ರದೇವರ ಪಾದದ ಹತ್ತು ಉಗುರಲ್ಲಿ ಕಾಣಿಸ್ತು, ಹತ್ತು ಉಗುರಲ್ಲಿ ಕಾಣಿಸ್ತು. ಆ ಹತ್ತು ಉಗುರಲ್ಲಿ ಕಾಣಿಸಿದ ತಮ್ಮ ಪ್ರತಿಬಿಂಬ ನೋಡಿ ಖುಷಿ ಆಯಿತಂತೆ. ಅಪ್ಪ, ರುದ್ರದೇವರ ಪಾದದಲ್ಲಿ ನಾನಿದ್ದೇನಲ್ಲ ಅಂತ ಆನಂದ ಪಟ್ಟರವರು ಅಂತ ಚೆನ್ನಾಗಿ ಹೇಳ್ತಾರೆ. ಸತ್ಯವಾದ ವಿಚಾರ ಹೌದು. ಹಾಗೆ ದೇವರಿಗೆ ಗರುಡ ಧ್ವಜ ಅಂತ ಹೆಸರು, ದೇವರಿಗೆ ಗರುಡ ಧ್ವಜ. ಗರುಡ ದೇವರು ಧ್ವಜದಲ್ಲಿ ಕೂತಿದ್ದಾರೆ, ರಥದಲ್ಲಿ ದೇವರು ಕೂತಿರುವಾಗ ಮೇಲೆ ಪತಾಕ, ಅಲ್ಲಿ ಗರುಡ ದೇವರಿದ್ದಾರೆ. ಅವರಿಗೂ ದುಃಖ ಆಯ್ತಂತೆ, ದೇವರು ಕಳ ಕೂತ್ರಿ ನಾನು ಮೇಲೆ ಕೂತಿರ್ಬೇಕಾಯ್ತಲ್ಲ, ದೇವರೇ ಆಜ್ಞೆ ಮಾಡಿದೆ ಮೇಲೆ ಕೂಡು ಅಂತೇಳಿ. ಅದಕ್ಕೆ ಅವರು ನೋಡಿದರಂತೆ, ಚೂರು ಬಗ್ಗಿ ನೋಡಿದಾಗ ದೇವರ ಪಾದದಲ್ಲಿ ಇವರು ತನ್ನ ಹತ್ತು ಮುಖ ಕಾಣಿಸ್ತು. ಅಪ್ಪ, ಹತ್ತು ಉಗುರಲ್ಲಿ ನನ್ನ ಮುಖ ಕಾಣಿಸ್ತಾ ಇದೆ ಅಂತ ಸಂತೋಷಪಟ್ರು ಅಂತ. ಆ ರೀತಿಯಲ್ಲಿ ದೋಷಮ್ಮೇ ಹರ ಹೇ ಹರೇತಿ ಪತಿತಂ ಪಾದೇ ನಗಚ್ಛದ್ಮನ. ಅದರಲ್ಲಿ ಆ ಉಗುರಿನ ನೆಪದಿಂದ ಚಂದ್ರದೇವರು ಕಾಲಿಗೆ ಬಿದ್ರಂತೆ, ಸ್ವಾಮಿ ದೊಡ್ಡವರು ನೀವು, ನಿಮ್ಮ ತಲೆ ಮೇಲೆ ಕೂತಿದ್ದೇನೆ, ಕ್ಷಮ ಮಾಡಿ ಅಂತ. ಮೃಗಬಿಂಬಂ ಅಂದರೆ ಮೃಗಲಾಂಛನ ಅಂತ ಹೆಸರಿರತಕ್ಕಂಥ ಚಂದ್ರದೇವರನ್ನ ಏಣ ಹರಣಾತ್ ನಿರ್ದೋಷಂ ಕೃತ್ವೈವ. ವಾದಿರಾಜರ ಆ ಒಳಗೊಳಗೆ ಇರತಕ್ಕಂಥ ವಿಷಯಗಳನ್ನು ತೆಗೆದು ಹೇಳುವ ಸೌಂದರ್ಯ, ಆ ವಾಕ್ ಸೌಂದರ್ಯ ಅಂತಹದ್ದು. ಇವಾಗ ಚಂದ್ರ, ಚಂದ್ರನಲ್ಲಿ ಒಂದು ಕಲೆ ಇದೆ ನೋಡಿದರೆ, ಅದು ಈ ಮೃಗ ಅಂದರೆ ಜಿಂಕೆ ಆಕಾರದ ಕಲೆ ಇದೆ. ಅದಕ್ಕೆ ನೋಡಿದರಂತೆ ಕಾಲಿಗೆ ಬಿದ್ದಂತಹ ಭಕ್ತನ ದೋಷ ತೆಗಿಬೇಕಲ್ವ, ಅದಕ್ಕೇನು ಮಾಡಿದ್ರು, ಅಲ್ಲಿರುವ ಮೃಗವನ್ನು ತೆಗೆದರಂತೆ, ಆ ಜಿಂಕೆಯನ್ನು ತೆಗೆದು ತಮ್ಮ ಕೈಯಲ್ಲಿ ಹಿಡ್ಕೊಂಡು ಬಂದ. ಅದಕ್ಕೆ ರುದ್ರದೇವರಿಗೆ ಒಂದು ಕೈಯಲ್ಲಿ ಪರಶು, ಇನ್ನೊಂದು ಕೈಯಲ್ಲಿ ಮೃಗವನ್ನು ಹಿಡ್ಕೊಂಡಿರ್ತಾರೆ, ಜಿಂಕೆಯನ್ನು ಹಿಡ್ಕೊಂಡಿರ್ತಾರೆ. ಯಾಕೆ? ಚಂದ್ರನಲ್ಲಿರತಕ್ಕಂಥ ಜಿಂಕೆ ಲಾಂಛನ ಅದು ತೆಗೆದು ಹಿಡ್ಕೊಂಡ್ರಂತೆ, ಅಂದರೆ ಚಂದ್ರನಲ್ಲಿರತಕ್ಕಂಥ ದೋಷವನ್ನು ತೆಗೆದು ಬಿಟ್ಟರು. ಏಣ ಹರಣಾತ್ ನಿರ್ದೋಷಂ ಕೃತ್ವೈವ. ವಿಶೇಷವಾಗಿ ಆ ಚಂದ್ರದೇವರ ದೋಷವನ್ನ ಪರಿಹಾರ ಮಾಡಿದ್ರು, ಅದಕ್ಕಾಗಿ ಅಲ್ಲಿ ಬಂದದ್ದು ಕಾಶಿಗೆ. ನಮಗೂ ವಿಶೇಷವಾದ ದೋಷಗಳಿವೆ, ರುದ್ರದೇವರ ಶರಣಾಗತರಾದರೆ ನಮ್ಮ ದೋಷಗಳನ್ನು ರುದ್ರದೇವರು ಪರಿಹಾರ ಮಾಡ್ತಾರೆ ಎಂಬುದನ್ನು ಹೇಳ್ತಾ ಇದ್ದಾರೆ. ನಂತರ ಗಂಗಾ ತೀರ ನಿವಾಸತಃ ಶುತಿತಮಂ ಕುರುವನ್ನಿವ ಅಹೀಶ್ವರ ಸಂಗಾತ್. ಇನ್ನ ವಿಶೇಷವಾಗಿ ತಾನು ಗಂಗಾ ತೀರದಲ್ಲಿ ರುದ್ರದೇವರು ಇರೋದು ಇವಾಗ ಯಾವುದು ವಾರಣಾಸಿಯಲ್ಲಿ. ಅದಕ್ಕೆ ಹೇಳ್ತಾ ಇದ್ದಾರೆ, ರುದ್ರದೇವರ ತಲೆ ಮೇಲೆ ಇಬ್ಬರಿದ್ದಾರೆ, ಒಬ್ಬರು ಗಂಗೆ ಇನ್ನೊಬ್ಬರು ಚಂದ್ರ. ಅದಕ್ಕೆ ಚಂದ್ರ ತನ್ನ ಪಾದಕ್ಕೆ ಬಿದ್ದದ್ದರಿಂದ ಪವಿತ್ರನನ್ನಾಗಿ ಮಾಡಿದ್ದೊಂದು, ಎರಡನೇದು ಏನು ಮಾಡಿದ್ರು ಅಂದ್ರೆ ಪಕ್ಕದಲ್ಲೇ ಗಂಗೆಯನ್ನು ಕೂಡಿಸಿಕೊಂಡು ಗಂಗೆಯ ಸ್ಪರ್ಶದಿಂದ ಪವಿತ್ರನನ್ನಾಗಿ ಮಾಡಿದ್ರು ಅಂತ ಚೆನ್ನಾಗಿ ಹೇಳ್ತಾರೆ. ಇನ್ನಷ್ಟು ಪವಿತ್ರರನ್ನಾಗಿ ಮಾಡ್ತಾ ಇದ್ದಾರೆ. ಶುಚಿತಮಂ ಕುರುವನ್ನಿವ, ಈ ರೀತಿಯಲ್ಲಿ ರುದ್ರದೇವರು ಕಾಣಿಸ್ತಾ ಇದ್ದಾರೆ. ಅಹೀಶ್ವರ ಸಂಗಾತ್ ತತ್ ಪ್ರಥಯನ್ನಿವ. ಇನ್ನ ರುದ್ರದೇವರ ಮೈ ತುಂಬ ಹಾವುಗಳು. ರುದ್ರದೇವರು ಅಂದ್ರೆ ಹಾವುಗಳಿಗೆ ಬಹಳ ಇಷ್ಟ. ಸಾಮಾನ್ಯವಾಗಿ ಬಹಳ ಕಡೆ ಲಿಂಗಗಳಲ್ಲಿ ದರ್ಶನಕ್ಕೆ ಸರ್ಪಗಳು ಹೋಗಿ ಸುತ್ತಾಕೊಂಡು ಕೂತಿರೋದು ಬಹಳ ಕಡೆ ಕಂಡು ಬರುತ್ತೆ. ಅದಕ್ಕೆ ಸರ್ಪಗಳನ್ನು ಧಾರಣೆ ಮಾಡಿದರಂತೆ. ಆ ಸರ್ಪಗಳನ್ನು ಧಾರಣೆ ಮಾಡಿಕೊಂಡು ಅದಕ್ಕೆ ಹೇಳ್ತಾ ಇದ್ದಾರೆ, ಚಂದ್ರ ಕಳಂಕರಹಿತ ಕಳಂಕರಹಿತ ಅಂತ ಜಗತ್ತಿಗೆ ತೋರ್ತಾ ಇದ್ದಾರಂತೆ. ಹೇಗೆ ಅಂದ್ರೆ ಹೇಳ್ತಾ ಇದ್ದಾರೆ, ವಿಶೇಷವಾಗಿ ತಾನು ಜಟೆಯಲ್ಲಿ ಹಾವುಗಳನ್ನು ಧಾರಣೆ ಮಾಡಿಕೊಂಡು, ಜಟೆಯಲ್ಲಿ ಹಾವುಗಳನ್ನು ಧಾರಣೆ ಮಾಡಿಕೊಂಡು ಚಂದ್ರ ಕಳಂಕರಹಿತ, ಕಳಂಕವೇ ಇದ್ದಿದ್ರೆ, ಪಾಪವೇ ಇದ್ದಿದ್ರೆ ಹಾವು ಕಚ್ತಾ ಇತ್ತು, ಹಾವು ಕಚ್ತಾ ಇಲ್ಲ ನೋಡಿ ಆ ಚಂದ್ರನನ್ನ, ಇವನು ಮಾಡುತ್ತಾ ಇಲ್ಲ, ಚಂದ್ರ ಕಳಂಕರಹಿತ ಎಂಬುದನ್ನು ಚೆನ್ನಾಗಿ ತೋರಿಕೊಡ್ತಾ ಬರ್ತಾ ಇದ್ದಾರೆ. ತತ್ ಪ್ರಥಯನ್ನಿವ ಪ್ರತಿದಿನಂ ಪಾಯಾತ್ಸ ಮೃತ್ಯುಂಜಯ ಅಂತ. ಅಂದರೆ ರುದ್ರದೇವರಲ್ಲಿರತಕ್ಕಂಥ ಗುಣವನ್ನು ತೋರಿಕೊಡ್ತಾ ಇದ್ದಾರೆ. ಅಂಥ ಕಾಶಿ ತೀರ ನಿವಾಸಿಯಾಗಿರತಕ್ಕಂಥ ರುದ್ರದೇವರ ಸ್ಮರಣೆಯನ್ನು ನಮಗೆ ತಂದುಕೊಡ್ತಾ ಇದ್ದಾರೆ. ನಾವಲ್ಲಿ ಹೋದಾಗ ನಾನು ಹೇಳಬೇಕಾಗಿದ್ದು ಹೇಳಿಬಿಡ್ತೇನೆ. ಕಾಶಿಗೆ ಹೋಗಿದ್ದೆವು ಸ್ವಾಮಿಗಳು ಸರಿ, ಅಲ್ಲಿ ಹರಿಶ್ಚಂದ್ರ ಘಾಟ್ ಅಂತ ಅಲ್ಲಿ ಕೂತಿದ್ದು. ನಾನು ಸಂಜೆಗೆ ಒಬ್ಬರೇ ಹೋಗಿ ಅಲ್ಲಿ ಕೂತ್ಕೊಂಡಿದ್ದೆ. ಕೂತಾಗ ಅಲ್ಲಿ ಎಲ್ಲಿ ನೋಡಿದ್ರು ಹಗಲು ರಾತ್ರಿ ಹೆಣಗಳು ಉರಿತಾನೆ ಇರುತ್ತೆ, ರಾಶಿ ರಾಶಿ ಹೆಣಗಳು ಬಂದು ಬರೆದು ಬೀಳುತ್ತಾ ಇರುತ್ತೆ, ಸುಡ್ತಾನೆ ಇರುತ್ತಾರೆ. ಎಂಥ ಪರಿಸ್ಥಿತಿ ಅಂದರೆ ಆ ಹೆಣಗಳ ಸುಡುವಾಗ ಅವನಿಗೆ ಸಮಯವೇ ಇರಲ್ಲ ಅನ್ನ ಮಾಡಿಕೊಂಡು ತಿನ್ನಲಿಕ್ಕೆ. ಆ ಹೆಣಗಳ ಅಗ್ನಿ ಏನು ಉರಿತಾ ಇರುತ್ತೆ, ಅಲ್ಲೇ ಒಂದು ಪಾತ್ರೆ ಇಟ್ಟು ಆ ಸುಡುವವ ಅಲ್ಲೇ ಅನ್ನ ಮಾಡಿಕೊಂಡು ಅಲ್ಲೇ ತಿಂತಾ ಇರ್ತಾನು. ಅದೆಲ್ಲ ನೋಡ್ತಾ ಕೂತಿದ್ದೆ ಸಂಜೆ ಹೊತ್ತು. ನೋಡಿದ್ರೆ ಎಲ್ಲಿ ನೋಡಿದ್ರು ಆ ಕತ್ತಲಲ್ಲಿ ಆ ಹೆಣಗಳು ಉರಿತಾ ಇದ್ರೆ ಅಜಾಕೋ ಮನ ಸಂತೋಷ ಆಯಿತು. ಎಷ್ಟು ಚೆನ್ನಾಗಿ ದೀವಟಿಗೆ ಥರ ಇದೆಯಲ್ಲ ಅಂದ್ಕೊಂಡು ಬಂದೆ. ಮತ್ತು ನನಗೆ ಸಂಶಯ ಬಂತು, ಯಾಕೆ ಈ ಥರ ಬಂತು, ಹೆಣಗಳು ನೋಡಿ ಈ ಥರ ಆಲೋಚನೆ ಬಂತಲ್ಲ, ಬರ್ಬೋದಾ ಇಲ್ಲ ಅಂತಲ್ಲಿ ಆಚಾರ್ಯ ಕೇಳಿದ್ರೆ ಅವ್ರು ಹೇಳ್ತಾರೆ, ನಂಗೆ ಆಶ್ಚರ್ಯ ಆಯಿತು, ಪುರಾಣ ಶ್ಲೋಕ ತೋರಿಸಿ ಹೇಳ್ತಾರೆ, ಯಾರಾದರೆ ಕಾಶಿಗೆ ಬಂದು ಈ ಹೆಣಗಳನ್ನು ಸುಡುವುದನ್ನು ನೋಡಿ ಅಯ್ಯಪ್ಪ ಅಂತ ಅಂದುಕೊಂಡ್ರೆ ಅವರು ಜನ್ಮ ಜನ್ಮಗಳಲ್ಲಿ ಮಾಡಿದ ಪುಣ್ಯವೆಲ್ಲ ನಷ್ಟ ಆಗುತ್ತೆ. ಯಾರು ಸಂತೋಷ ಪಡ್ತಾರೆ, ಅನೇಕ ಜನ್ಮದಲ್ಲಿ ಮಾಡಬೇಕಾದ ಪುಣ್ಯ ಕಾರ್ಯ ಒಂದೇ ಕ್ಷಣದಲ್ಲಿ ಬರುತ್ತೆ, ಅಂಥದ್ದು ಕಾಶಿ ಪಟ್ಟಣ ಅಂತ ಹೇಳ್ತಾರೆ. ಅದಕ್ಕೆ ಸ್ನಾನ ಮಾಡುವಾಗ ಎಚ್ಚರದಲ್ಲಿ ಸ್ನಾನ ಮಾಡಬೇಕು. ಒಂದು ವೇಳೆ ಸ್ನಾನ ಮಾಡಿದಾಗ ಆ ಗಂಗೆಯಲ್ಲಿ ಯಾವುದಾದರೂ ಹೆಣಗಳ ಅಂಗಗಳು ಒಂದು ವೇಳೆ ತೇಲಿ ಬಂದೋ ಒಳಗಿದ್ದೋ ನಮ್ಮ ಮೈಗೆ ತಾಕಿದರೆ, ಅದು ನಮ್ಮ ಕಣ್ಣಿಗೆ ಬಿದ್ದರೆ ಅಯ್ಯಪ್ಪ ಅಂತ ಇನ್ನು ಮೇಲೆ ಕಾಶಿಗೆ ಬರಬಾರದು ಒಂದು ಸಂಕಲ್ಪಗಳು ಮಾಡಬಾರದು. ಅಂತ ಆ ಗಂಗೆಯಲ್ಲಿ ಬಿದ್ದ ಆ ಹೆಣಗಳ ಆ ಅಂಗಗಳ ಸ್ಪರ್ಶ ಆದರೆ ಸಾಕಂತೆ. ಆ ಗಂಗೆಯಲ್ಲಿ ಯಾರ ಹೆಣ ಬಿದ್ದಿರುತ್ತೆ, ಯಾರ ಅಸ್ಥಿ ಬಿದ್ದಿರುತ್ತೆ, ಅದು ಎಷ್ಟು ವರ್ಷಗಳ ಕಾಲ ಅಸ್ಥಿ ಇರುತ್ತೋ ಅಷ್ಟು ಸಾವಿರ ವರ್ಷಗಳ ಕಾಲ ಸ್ವರ್ಗವಾಸಿಗಳಾಗ್ತಾರೆ. ಅಂಥ ಹೆಣದ ಸ್ಪರ್ಶ ಆದರೆ ಸಾಕಂತೆ, ಅವನಿಗೆ ನರಕ ಪ್ರಾಪ್ತಿಯೇ ಇರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ವಿಷಯಗಳನ್ನು ಚೆನ್ನಾಗಿ ತಿಳ್ಕೊಂಡು ಹೋಗಬೇಕು, ಇಲ್ಲದಿದ್ದರೆ ಅನರ್ಥಗಳೇ ನಮಗೆ ಕಾದಿರುತ್ತೆ. ಇನ್ನು ಮುಂದೆ ರುದ್ರದೇವರ ವಿಶೇಷ ಸ್ತೋತ್ರ ಮಾಡ್ತಾ ಇದ್ದಾರೆ. ಇವತ್ತು ಏಕಾದಶಿ, ಇವತ್ತು ಇಲ್ಲಿಗೆ ಅಲ್ಪವಾಗಿ ನಿಲ್ಲಿಸಿ ಮುಂದಿನದನ್ನು ಮುಂದೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.